ವೃತ್ರಾಸುರನ ಕತೆ ಭಾಗ ಎರಡು. ತ್ವಷ್ಟನು ಇಂದ್ರನನ್ನು ಕೊಲ್ಲಲು ಮಾಡುವ ಯಜ್ಞದಲ್ಲಿ ವೃತ್ರಾಸುರ ಎಂಬುವ ರಾಕ್ಷಸನು ಹುಟ್ಟಿದನು. ಇದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದೆವು. ಯಜ್ಞದ ಅನ್ವಾಹಾರ್ಯದ ಕಡೆಯಿಂದ, ಅಂದರೆ ಯಜ್ಞದ ದಕ್ಷಿಣ ದಿಕ್ಕಿನ ಕಡೆಯಿಂದ ಕಲ್ಪಾಂತದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಹಾಗೆ ಈ ವೃತ್ರಾಸುರನು ಅತಿ ಭಯಂಕರವಾಗಿ ಬಂದನು. ನಾಲ್ಕು ದಿಕ್ಕುಗಳಲ್ಲಿ ಬಾಣಗಳನ್ನು ಬಿಡುವ ಹಾಗೆ ವೃತ್ರಾಸುರನ ದೇಹವು ಪ್ರತಿದಿನವೂ ಬೆಳೆಯುತ್ತಲೇ ಇತ್ತು. ಅವನು ಅತಿ ಎತ್ತರವಾಗಿ ಕಪ್ಪು ಬಣ್ಣದಲ್ಲಿ ಸುಟ್ಟು ಹೋಗಿರುವ ಒಂದು ಪರ್ವತದ ಹಾಗೆ ಕಾಣಿಸಿಕೊಂಡನು. ಅವನ ದೇಹದ ಕೂದಲುಗಳು, ಅವನ ಮೀಸೆ ಹಾಗೂ ದಾಡಿ ತಾಮ್ರದ, ಅಂದರೆ ಕಾಪರ್ ತಾಮ್ರದ ಬಣ್ಣದಲ್ಲಿ ಇತ್ತು. ಅವನ ಕಣ್ಣುಗಳು ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ನಮ್ಮ ನೇತ್ರಗಳನ್ನು ಚುಚ್ಚುವ ಹಾಗೆ ಇದ್ದವು. ಉರಿಯುತ್ತಿರುವ ತನ್ನ ಚೂಪಾದ ತ್ರಿಶೂಲದಲ್ಲಿ ಮೂರು ಲೋಕಗಳನ್ನು ಹಿಡಿದುಕೊಂಡು ಯಾರು ಅವನನ್ನು ಗೆಲ್ಲಲು ಸಾಧ್ಯವೇ ಇಲ್ಲದಂತೆ ತೋರಿದನು. ನಾಟ್ಯ ಮಾಡುತ್ತಾ, ಜೋರಾಗಿ ಕಿರುಚುತ್ತಾ, ಇಡೀ ಪ್ರಪಂಚವನ್ನು ಭೂಕಂಪವಾದರೆ ಹೇಗೆ ನಡುಗುತ್ತದೋ ಆ ರೀತಿಯಲ್ಲಿ ನಡುಗಿಸಿದನು. ಮತ್ತೆ ಮತ್ತೆ ಆಕಳಿಕೆ ಮಾಡಬೇಕಾದರೆ ಅವನು ಇಡೀ ಆಕಾಶವನ್ನೇ ನುಂಗುವ ಹಾಗೆ ತೋರಿದನು. ಒಂದು ದೊಡ್ಡ ಆಳವಾದ ಗುಹೆಯಂತೆ ಕಾಣಿತು ಅವನ ಬಾಯಿ. ಆಕಾಶದ ಎಲ್ಲಾ ತಾರೆಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕುವಂತೆ, ಇಡೀ ಬ್ರಹ್ಮಾಂಡವನ್ನು ತನ್ನ ಚೂಪಾದ ಹಲ್ಲುಗಳಿಂದ ತಿನ್ನುವಂತೆ ಅವನು ಕಾಣಿಸಿಕೊಂಡನು. ಈ ಭಯಾನಕವಾದ ದೈತ್ಯಾಕಾರದ ರಾಕ್ಷಸನನ್ನು ಕಂಡು ಎಲ್ಲರೂ ಹೆದರುತ್ತಾ ಎಲ್ಲಾ ದಿಕ್ಕುಗಳಲ್ಲಿ ಓಡಿದರು. ಈ ರಾಕ್ಷಸನು, ತ್ವಷ್ಟಾ ಮಗನು, ಎಲ್ಲಾ ಗ್ರಹಗಳನ್ನು ಮುಚ್ಚಿ ಹಾಕಿದನು. ಆದ್ದರಿಂದಲೇ ಇವನಿಗೆ ವೃತ್ರ ಎಂದು ಹೆಸರಾಯಿತು. ವೃತ್ರ ಅಂದರೆ ಸಂಸ್ಕೃತದಲ್ಲಿ ಎಲ್ಲವನ್ನು ಮುಚ್ಚುವವನು. ಅಸುರನು ಅಂದರೆ ರಾಕ್ಷಸನು. ಆದ್ದರಿಂದಲೇ ಈ ರಾಕ್ಷಸನಿಗೆ ವೃತ್ರ ಅಸುರ, ವೃತ್ರಾಸುರ ಎಂದು ಹೆಸರಾಯಿತು. ವೈದಿಕ ಸಂಸ್ಕೃತಿಯಲ್ಲಿ ನಾಮಗಳನ್ನು ಅರ್ಥವಿಲ್ಲದೆ ಇಡುವ ಹಾಗೆ ಇಲ್ಲ. ಇಂದಿನ ಕಾಲದಲ್ಲಿ ಜನರಿಗೆ ಫ್ಯಾಷನ್ ಬೇಕು. ಬಾಯಿಗೆ ಬಂದದ್ದನ್ನು ಅರ್ಥಗಳೇ ಇಲ್ಲದ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ ಇಡುತ್ತಾರೆ. ಅರ್ಥವೇ ಇರುವುದಿಲ್ಲ ಈಗಿನ ಹೆಸರುಗಳಿಗೆ, ಏಕೆಂದರೆ ಮಾಡರ್ನ್ ಫ್ಯಾಷನ್ ಆಗಿ ಇರಬೇಕು ಎಂದು ಭಾವಿಸುತ್ತಾರೆ. ಆದರೆ ಇದು ಸರಿಯಲ್ಲ. ಭಗವಂತನ ನಾಮಗಳನ್ನು ಅಥವಾ ಭಕ್ತರ ನಾಮಗಳನ್ನು ಮಕ್ಕಳಿಗೆ ಇಡಬೇಕು. ಆಗಲೇ ನಾವು ನಮ್ಮ ಮಕ್ಕಳನ್ನು ಕರೆಯಬೇಕಾದರೆ ಆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುತ್ತೇವೆ. ಹೇಗೆ ಭಗವಂತನ ನಾಮವನ್ನಿಟ್ಟ ಒಂದೇ ಕಾರಣದಿಂದ ಅಜಾಮಿಲನು ಮುಕ್ತಿಯನ್ನು ಹೊಂದಿದನು ಎಂದು ನಾವು ಅಜಾಮಿಲನ ಕಥೆ ಎಂಬ ಉಪನ್ಯಾಸದಲ್ಲಿ ನೋಡಿದೆವು. ಈ ಅಜಾಮಿಲನು ತುಂಬಾ ನೀಚನಾಗಿದ್ದ, ಮಾಡಬಾರದ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದ, ನೀಚನಾಗಿದ್ದ. 90 ವರ್ಷಗಳ ಸಮೀಪದಲ್ಲಿ ಕೂಡ ಅವನು ಕಾಮಸುಖಕ್ಕೆ ಅಂಟಿಕೊಂಡಿದ್ದ. ಆ ವೃದ್ಧದ ವಯಸ್ಸಿನಲ್ಲಿ ಅವನಿಗೆ ಒಂದು ಮಗುವಾಯಿತು. ಅಷ್ಟು ನೀಚನ ಅವನು. ಆದರೆ ಅವನ ಮಗನಿಗೆ ನಾರಾಯಣ ಎಂಬುವ ಒಂದು ಭಗವಂತನ ಹೆಸರನ್ನಿಟ್ಟ ಕಾರಣದಿಂದ ಅವನು ಯಮದೂತರ ಭಯಂಕರವಾದ ಹಗ್ಗಗಳಿಂದ ತಪ್ಪಿಸಿಕೊಂಡು, ತೀವ್ರವಾದ ದುಃಖಗಳನ್ನು ಅನುಭವಿಸಬೇಕಾದ ನರಕ ಲೋಕಗಳನ್ನು ತಪ್ಪಿಸಿಕೊಂಡು ವೈಕುಂಠ ಲೋಕಕ್ಕೆ ಹೋಗಿ ಸೇರಿದನು. ನೋಡಿ, ಬರೀ ನಾರಾಯಣ ಎಂಬುವ ಒಂದು ಹೆಸರನ್ನು ತನ್ನ ಮಗನಿಗೆ ಇಟ್ಟ ಕಾರಣದಿಂದ, ಆ ಹೆಸರನ್ನು ಉಚ್ಚಾರಣೆ ಮಾಡಿದ ಕಾರಣದಿಂದ ಅವನು ಆ ಭಗವಂತನ ಲೋಕವನ್ನು ಸೇರಿದನು, ಪರಮ ಭಕ್ತನಾದನು. ಒಂದೇ ಒಂದು ನಾಮ ಭಗವಂತನ, ಒಂದೇ ಒಂದು ನಾಮ. ಅವನು ಆ ಅಂತಿಮದಲ್ಲಿ ಪಾಪಗಳ ಲೆಕ್ಕವಿಲ್ಲದ ಮೂಟೆಗಳನ್ನು ಇಟ್ಟುಕೊಂಡಿದ್ದ. ಆದರೆ ಆ ನಾರಾಯಣ ಎಂಬುವ ಒಂದೇ ಒಂದು ನಾಮವನ್ನು ಉಚ್ಚಾರಣೆ ಮಾಡಿದ ಕಾರಣದಿಂದ ಅವನ ಎಲ್ಲಾ ಪಾಪಗಳು ನಾಶವಾಯಿತು. ಇದು ಭಗವಂತನ ನಾಮಗಳ ಮಹಿಮೆ. ವೈದಿಕ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ, ಗೋ ಕೋಟಿ ದಾನಂ ಗ್ರಹಣೇ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸ ಯಜ್ಞಾಯುತಂ ಮೇರೋ ಸುವರ್ಣ ದಾನಂ ಗೋವಿಂದ ಕೀರ್ತೇರ್ನ ಸಮಂ ಶತಾಂಶೈಹಿ. ಸೂರ್ಯಗ್ರಹಣದಲ್ಲಿ ಒಬ್ಬನು 1 ಕೋಟಿ ಹಸುಗಳನ್ನು ದಾನವಾಗಿ ಕೊಡುವುದರ ಫಲವನ್ನು, ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಲಕ್ಷ ಕೋಟಿಗಳ ವರ್ಷಗಳ ವಾಸ ಮಾಡುವ ಫಲವನ್ನು, ಚಿನ್ನದ ಪರ್ವತವನ್ನೇ ಬ್ರಾಹ್ಮಣರಿಗೆ ದಾನ ಮಾಡುವ ಫಲವನ್ನು ಭಗವಂತನ ಒಂದೇ ಒಂದು ನಾಮದ ಉಚ್ಚಾರಣೆಯ ಫಲಕ್ಕೆ ಹೋಲಿಸಿದರೆ ನೂರರಲ್ಲಿ ಒಂದೇ ಒಂದು ಭಾಗವು ಕೂಡ ಇಲ್ಲ. ನೋಡಿ, ಇದು ಭಗವಂತನ ನಾಮದಲ್ಲಿರುವ ಶಕ್ತಿ. ಖಂಡಿತವಾಗಿಯೂ ಮೊದಲು ಹೇಳಿದ ಕಾರ್ಯಗಳು ತುಂಬಾ ಪುಣ್ಯ ಫಲಗಳನ್ನು ನೀಡುತ್ತವೆ, ಸಂದೇಹವಿಲ್ಲ. ಆದರೆ ಕೃಷ್ಣನ ನಾಮವು ದಿವ್ಯವಾದದ್ದರಿಂದ ಪ್ರಾಪಂಚಿಕ ಪುಣ್ಯ ಕಾರ್ಯಗಳಿಗಿಂತ ತುಂಬಾ ತುಂಬಾ ಉನ್ನತವಾದದ್ದು. ಹರಿನಾಮವು ಉತ್ತಮವಾದದ್ದು. ಏಕೆಂದರೆ ಪುಣ್ಯ ಕಾರ್ಯಗಳು ಭೌತಿಕ ನೆಲೆಯಲ್ಲಿ ಇರುತ್ತದೆ, ಅಂದರೆ ಮೆಟೀರಿಯಲ್ ಪ್ಲಾಟ್ಫಾರ್ಮ್. ಆದರೆ ಕೃಷ್ಣನ ನಾಮೋಚ್ಚಾರಣೆಯು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತದೆ, ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್. ಆದ್ದರಿಂದ ಪುಣ್ಯ ಕಾರ್ಯಗಳಿಗೆ ಭಗವಂತನ ನಾಮೋಚ್ಚಾರಣೆಯನ್ನು ಹೋಲಿಸಲು ಸಾಧ್ಯವೇ ಇಲ್ಲ. ಅವನ ನಾಮದ ಒಂದೇ ಒಂದು ಭಾಗದ ಫಲವನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ. ಇದು ಅವನ ನಾಮಕ್ಕೆ ಇರುವ ಶಕ್ತಿ. ಆದ್ದರಿಂದ ಭಗವಂತನ ನಾಮಗಳನ್ನು ನಾವು ನಮ್ಮ ಮಕ್ಕಳಿಗೆ ಇಡಬೇಕು. ಈಗಲೂ ಕೂಡ ಯೋಚನೆ ಏನೂ ಇಲ್ಲ, ಒಂದು ಬಾರಿ ಅಜ್ಞಾನದಲ್ಲಿ ನಾವು ತಪ್ಪು ಮಾಡಿದೆವು, ಅರ್ಥವಿಲ್ಲದ ಹೆಸರನ್ನು ನಾವು ನಮ್ಮ ಮಕ್ಕಳಿಗೆ ಇಟ್ಟೆವು, ಗೊತ್ತಿಲ್ಲದೆ ಇಟ್ಟೆವು, ತೊಂದರೆ ಇಲ್ಲ. ಈಗ ತಿಳಿದಿದೆ, ಈಗ ನಮಗೆ ಏನು ಸತ್ಯ ಎಂದು ತಿಳಿದಿದೆ. ಆದ್ದರಿಂದ ಈಗ ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಹೆಸರನ್ನು ಬದಲಾಯಿಸಬೇಕು, ಆ ಭಗವಂತನ ನಾಮವನ್ನು ಇಡಬೇಕು. ಅರ್ಥವಿಲ್ಲದ ಹೆಸರುಗಳು ನಿಮ್ಮ ಮಕ್ಕಳಿಗೆ ಇದ್ದರೆ ಈಗಲಾದರೂ ಆ ಕೃಷ್ಣನ ನಾಮಗಳನ್ನು ದಯಮಾಡಿ ಇಡಿ, ಬದಲಾಯಿಸಿ. ಇದು ನಿಮ್ಮ ಶ್ರೇಯಸ್ಸಿಗೋಸ್ಕರ ಹೇಳುತ್ತಿರುವ ಮಾತುಗಳು. ಇದರಿಂದ ಖಂಡಿತವಾಗಿಯೂ ಏನೂ ನಷ್ಟವಾಗುವುದಿಲ್ಲ, ಬದಲಾಗಿ ಎಲ್ಲಾ ಮಂಗಳಕರವೂ ನಿಮಗೆ ಉಂಟಾಗುತ್ತದೆ. ಏಕೆಂದರೆ ಈಗ ಕೃಷ್ಣನ ನಾಮಗಳು, ಹೆಸರುಗಳು. ಈಗ ಈ ವೃತ್ರಾಸುರನ ಅಟ್ಟಹಾಸವನ್ನು ಇಂದ್ರನು ನೋಡುತ್ತಾನೆ. ಇಂದ್ರನು ದೇವತೆಗಳೊಡನೆ, ಸೈನಿಕರೊಡನೆ ಈ ವೃತ್ರಾಸುರನ ಮೇಲೆ ಆಕ್ರಮಣ ಮಾಡಿದನು, ದಾಳಿ ಮಾಡಿದನು, ಎಷ್ಟೊಂದು ಅಸ್ತ್ರಶಸ್ತ್ರಗಳನ್ನು ಬಾಣಗಳನ್ನು ಬಿಟ್ಟನು. ಆದರೆ ಎಲ್ಲವನ್ನೂ ನುಂಗಿ ಹಾಕಿದನು ವೃತ್ರಾಸುರನು. ಅವನ ಶೌರ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನ ಮಹತ್ತಾದ ಶಕ್ತಿಯನ್ನು ನೋಡಿ ದೇವತೆಗಳು ನಿರಾಶರಾದರು, ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಆದ್ದರಿಂದ ಅವನನ್ನು ಸೋಲಿಸಲು ಸಾಧ್ಯವಿಲ್ಲದೆ ಈಗ ದೇವತೆಗಳೆಲ್ಲರೂ ಆ ಭಗವಂತನನ್ನು, ನಾರಾಯಣನನ್ನು ತೃಪ್ತಿಪಡಿಸಲು ಆರಾಧನೆ ಮಾಡುತ್ತಾರೆ. ಅವರು ಭಗವಂತನನ್ನು ಉತ್ತಮ ಶ್ಲೋಕಗಳಿಂದ ವೈಭವೀಕರಿಸುತ್ತಾರೆ, ಅಂದರೆ ಗ್ಲೋರಿಫೈ ಮಾಡುತ್ತಾರೆ ಉತ್ತಮ ಶ್ಲೋಕಗಳಿಂದ. ಆದ್ದರಿಂದಲೇ ಭಗವಂತನನ್ನು ಉತ್ತಮ ಶ್ಲೋಕ ಎಂದು ಕರೆಯುತ್ತೇವೆ. ಯಾರು ಉತ್ತಮ ಶ್ಲೋಕಗಳಿಂದ ಹೊಗಳಲ್ಪಡುತ್ತಾನೋ ಅವನನ್ನು ಉತ್ತಮ ಶ್ಲೋಕ ಎಂದು ಹೇಳುತ್ತೇವೆ. ನೋಡಿ, ಈ ಕೃಷ್ಣನ ಮತ್ತೊಂದು ಹೆಸರು ಕೂಡ ಎಷ್ಟು ಅರ್ಥವತ್ತಾದದ್ದು, ಉತ್ತಮ ಶ್ಲೋಕ. ದೇವತೆಗಳು ಈಗ ಭಗವಂತನನ್ನು ತೃಪ್ತಿಪಡಿಸಿದರು. ಆದ್ದರಿಂದ ಈಗ ಭಗವಂತನು, ಹರಿಯು ಅವರ ಮುಂದೆ ಪ್ರತ್ಯಕ್ಷನಾದನು. ಅವನ ಕೈಗಳಲ್ಲಿ ಶಂಕುಚಕ್ರ ಗದಾಯುಧಗಳನ್ನು ಧರಿಸಿದ್ದನು. ಭಗವಂತನು ಪ್ರತ್ಯಕ್ಷವಾದ ಆನಂದದಲ್ಲಿ ದೇವತೆಗಳು ಮತ್ತೆ ಅವನನ್ನು ಉತ್ತಮ ಶ್ಲೋಕಗಳಲ್ಲಿ ಹೊಗಳುತ್ತಾರೆ, ವೈಭವೀಕರಿಸುತ್ತಾರೆ, ಮತ್ತೆ ಮತ್ತೆ ನಮಸ್ಕರಿಸುತ್ತಾರೆ. ಆಗ ಭಗವಂತನು ಹೇಳುತ್ತಾನೆ, ನನ್ನ ಪ್ರೀತಿಯ ದೇವತೆಗಳೇ, ನೀವು ನಿಮ್ಮ ಪ್ರಾರ್ಥನೆಗಳನ್ನು ನನಗೆ ಸಲ್ಲಿಸಿದರಿ, ನನಗೆ ನಿಮ್ಮ ಮೇಲೆ ಸಂತೃಪ್ತಿಯಾಯಿತು. ನನ್ನ ಆಧ್ಯಾತ್ಮಿಕ ಜ್ಞಾನದಿಂದ ಒಬ್ಬನು ವಿಮುಕ್ತನಾಗುತ್ತಾನೆ, ಅವನು ನನ್ನ ಉತ್ತಮವಾದ ಸ್ಥಿತಿಯನ್ನು ಸ್ಮರಿಸುತ್ತಾನೆ. ಈ ಸ್ಮರಣೆ ಎಲ್ಲಾ ಭೌತಿಕ ವಾತಾವರಣಗಳನ್ನು ಮೀರಿದ್ದು. ನನಗೆ ಜ್ಞಾನದಿಂದ ಪ್ರಾರ್ಥನೆಗಳನ್ನು ಮಾಡುತ್ತಾ ಒಬ್ಬನು ಪರಿಶುದ್ಧ ಭಕ್ತನಾಗುತ್ತಾನೆ. ಇದೇ ಭಕ್ತಿ ಸೇವೆಯ ಆಧಾರ. ಬುದ್ಧಿವಂತರಾದ ದೇವತೆಗಳೇ, ನನ್ನನ್ನು ತೃಪ್ತಿಪಡಿಸುವವನಿಗೆ ಯಾವುದು ಸಿಗುವುದಿಲ್ಲವೋ ಅದು ಕೂಡ ಸುಲಭವಾಗಿ ಸಿಗುತ್ತದೆ. ನನ್ನನ್ನು ಸಂತೃಪ್ತಿಗೊಳಿಸಿದರೆ ಸುಲಭವಾಗಿ ಸಿಗುತ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ. ಆದರೆ ಒಬ್ಬ ಪರಿಶುದ್ಧ ಭಕ್ತನು ನನ್ನ ಭಕ್ತಿ ಸೇವೆಯನ್ನು ಬಿಟ್ಟರೆ ಬೇರೆ ಏನನ್ನೂ ಬಿಡುವುದಿಲ್ಲ. ಇಲ್ಲಿ ಭಗವಂತನು ಒಬ್ಬ ಪರಿಶುದ್ಧ ಭಕ್ತನ, ಒಬ್ಬ ನಿಜವಾದ ಭಕ್ತನ ಗುಣವನ್ನು ವಿವರಿಸುತ್ತಿದ್ದಾನೆ. ದೇವತೆಗಳು ತಮ್ಮ ಪ್ರಾರ್ಥನೆಗಳನ್ನು ಮುಗಿಸಿದ ನಂತರ ಭಗವಂತನು ತಮ್ಮ ಶತ್ರುವಾದ ವೃತ್ರಾಸುರನನ್ನು ಸಾಯಿಸಬೇಕೆಂದು ಇಚ್ಛಿಸಿದರು. ಇದನ್ನು ಭಗವಂತನು ತಿಳಿಯುತ್ತಾನೆ. ಅಂದರೆ ಒಂದು ಕಾರಣದಿಂದ ಭಗವಂತನನ್ನು ಪ್ರಾರ್ಥಿಸಿದರು ದೇವತೆಗಳು. ಇದರ ಅರ್ಥ ದೇವತೆಗಳು ಪರಿಶುದ್ಧ ಭಕ್ತರಲ್ಲ ಎಂದು. ದೇವತೆಗಳು ಕೂಡ ಭಗವಂತನ ಭಕ್ತರೇ, ಸಂದೇಹವಿಲ್ಲ, ಭಗವಂತನ ಆಜ್ಞಾಪಾಲಕರೇ. ಆದರೆ ಅವರು ಪ್ಯೂರ್ ಡಿವೋಟೀಸ್, ಅಂದರೆ ಪರಿಶುದ್ಧ ಭಕ್ತರಲ್ಲ. ಏಕೆಂದರೆ ಭಗವಂತನು ಹೇಳುತ್ತಾನೆ, ಪರಿಶುದ್ಧ ಭಕ್ತರು ನನ್ನ ಭಕ್ತಿ ಸೇವೆಯನ್ನು ಬಿಟ್ಟು ಬೇರೇನೂ ಬಯಸುವುದಿಲ್ಲ. ಈ ರೀತಿಯಲ್ಲಿ ಹೇಳುತ್ತಾನೆ ಭಗವಂತನು. ದೇವತೆಗಳು ಭಗವಂತನ ಭಕ್ತಿ ಸೇವೆಯನ್ನು ಕೇಳದಿರುವುದರ ಕಾರಣದಿಂದ ಭಗವಂತನಿಗೆ ಸಮಾಧಾನವಾಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ. ನ ಧನಂ, ನನಗೆ ಧನ ಐಶ್ವರ್ಯಗಳು ಬೇಡ. ನ ಸುಂದರೀಂ, ಸುಂದರಿಯರೊಡನೆ ಸುಖಿಸುವ ಆಸೆಯೂ ಇಲ್ಲ, ಬೇಡ. ಕವಿತಾಂ, ಪುಷ್ಪಾಲಂಕೃತವಾಗಿ ಹೇಳಿರುವ ಪುಣ್ಯ ಕಾರ್ಯಗಳು ಬೇಡ. ಜಗದೀಶ ಕಾಮಯೇ, ಈ ಭೌತಿಕ ಪ್ರಪಂಚದ ಸುಖಗಳು ಬೇಡ. ಮತ್ತೆ ಏನು ಬೇಕು? ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ. ಜನ್ಮ ಜನ್ಮಕ್ಕೂ, ಅಂದರೆ ಮುಕ್ತಿ ಕೂಡ ಬೇಡ. ಜನ್ಮಗಳನ್ನು ಮತ್ತೆ ಮತ್ತೆ ಎತ್ತಿದರೂ ತೊಂದರೆ ಇಲ್ಲ. ಆದರೆ ನನಗೆ ಬೇಕಾಗಿರುವುದು ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ, ಯಾವ ಆಸೆಗಳು ಇಲ್ಲದ ನಿನ್ನ ಭಕ್ತಿ ಸೇವೆ ಬೇಕು. ಈ ರೀತಿಯಲ್ಲಿ ಬೇಡುತ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಈ ಭೌತಿಕ ಪ್ರಪಂಚದಿಂದ ಅವರು ವಿಮುಕ್ತಿಯನ್ನು ಬಯಸುತ್ತಿಲ್ಲ. ಜನ್ಮಗಳು ಮತ್ತೆ ಮತ್ತೆ ಎತ್ತಿದರೂ ಸರಿ, ಆದರೆ ಭಗವಂತನ ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್ ಬೇಕು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಈ ರೀತಿಯಲ್ಲಿ ನಾವು ಕೂಡ ಬೇಡಬೇಕು ಭಗವಂತನ ಬಳಿ. ಈ ರೀತಿಯಲ್ಲಿ ನಾವು ಕೂಡ ಭಗವಂತನ ಬಳಿ ಬೇಡಬೇಕು. ಇದೇ ಪರಿಶುದ್ಧ ಭಕ್ತರ ಲಕ್ಷಣ. ಭಗವಂತನ ಭಕ್ತರು ಎಲ್ಲಿಗೆ ಹೋಗಲು ಸಿದ್ಧರಾಗಿರುತ್ತಾರೆ. ಉದಾಹರಣೆಗೆ ನಾರದ ಮುನಿಗಳು, ಅವರು ಭಗವಂತನ ಪರಿಶುದ್ಧ ಭಕ್ತರು. ಆದರೂ ಅವರು ಮೂರು ಲೋಕಗಳನ್ನು ತಿರುಗುತ್ತಲೇ ಇರುತ್ತಾರೆ. ತ್ರೈಲೋಕ್ಯ ಸಂಚಾರಿ ಎಂದೇ ಹೆಸರು ಅವರಿಗೆ. ಮೇಲಿನಿಂದ ಹಿಡಿದು ಪಾತಾಳ ಲೋಕಗಳವರೆಗೂ ತಿರುಗುತ್ತಲೇ ಇರುತ್ತಾರೆ ಅವರು. ಪಾತಾಳ ಲೋಕಗಳಿಗೆ ಹೋಗಿ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಲು ಹಿಂಜರಿಯುವುದಿಲ್ಲ ನಾರದ ಮುನಿಗಳು. ಈ ರೀತಿಯಲ್ಲಿ ಭಗವಂತನ ಪರಿಶುದ್ಧ ಭಕ್ತರು ಭಗವಂತನಿಗಾಗಿ ಏನನ್ನೇ ಮಾಡಲು ಸಿದ್ಧರಾಗಿರುತ್ತಾರೆ. ನಂತರ ಭಗವಂತನು ದೇವತೆಗಳಿಗೆ ಹೇಳುತ್ತಾನೆ, ಹೇ ಇಂದ್ರನೇ, ನಿನಗೆ ಮಂಗಳಕರವಾಗಲಿ, ನೀನು ದದ್ಯಂಚ ಎಂಬ ಮಹಾ ಋಷಿಯನ್ನು ಹೋಗಿ ಭೇಟಿ ಮಾಡು. ಅವನು ಜ್ಞಾನವನ್ನು ಸಾಧಿಸಿದವನು. ಅವನು ವ್ರತಗಳನ್ನು ತಪಸ್ಸುಗಳನ್ನು ಆಚರಿಸಿ ಅವನ ದೇಹವು ತುಂಬಾ ಬಲವಾಗಿ ಆಗಿದೆ. ಅವನ ದೇಹವನ್ನು ನೀನು ಅವನ ಬಳಿ ಕೇಳು. ದದ್ಯಂಚನ ಮತ್ತೊಂದು ಹೆಸರು ದದೀಚಿ. ಅವನು ಪಡೆದ ಆಧ್ಯಾತ್ಮಿಕ ಜ್ಞಾನವನ್ನು ಅಶ್ವಿನಿ ಕುಮಾರರಿಗೆ ಕೊಟ್ಟನು. ಅವನು ಮಂತ್ರಗಳನ್ನು ಒಂದು ಕುದುರೆಯ ಮುಖದಿಂದ ಅಶ್ವಿನಿ ಕುಮಾರರಿಗೆ ಕೊಟ್ಟನು. ಆದ್ದರಿಂದ ಆ ಮಂತ್ರಗಳಿಗೆ ಅಶ್ವಶಿರ ಎಂದು ಹೆಸರು. ಆಧ್ಯಾತ್ಮಿಕ ಮಂತ್ರಗಳನ್ನು ದದೀಚಿ ಬಳಿಯಿಂದ ಪಡೆದ ಅಶ್ವಿನಿ ಕುಮಾರರು ಈ ಜನ್ಮದಲ್ಲೇ ಜೀವನ್ಮುಕ್ತರಾದರು. ನಾರಾಯಣ ಕವಚವನ್ನು ದದೀಚಿ ತ್ವಷ್ಟಾಗೆ ನೀಡಿದನು. ತ್ವಷ್ಟ ವಿಶ್ವರೂಪನಿಗೆ ನೀಡಿದನು. ವಿಶ್ವರೂಪನು ನಿನಗೆ ಹೇಳಿಕೊಟ್ಟನು. ಈ ನಾರಾಯಣ ಕವಚದಿಂದ ದದೀಚಿಯ ದೇಹವು ತುಂಬಾ ಬಲವಾಗಿದೆ. ಆದ್ದರಿಂದ ಅವನ ದೇಹವನ್ನು ನೀನು ಬೇಡಬೇಕು. ನಿನ್ನ ಪರವಾಗಿ ಅಶ್ವಿನಿ ಕುಮಾರರು ದದೀಚಿಯ ಬಳಿ ದೇಹವನ್ನು ಕೇಳಿದಾಗ ಅನುಕಂಪದಿಂದ ಖಂಡಿತವಾಗಿ ಕೊಡುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ದದೀಚಿಯು ಧರ್ಮವನ್ನು ಚೆನ್ನಾಗಿ ಅರಿತವನು. ನಂತರ ದದೀಚಿಯು ನಿನಗೆ ದೇಹವನ್ನು ಕೊಟ್ಟಾಗ ವಿಶ್ವಕರ್ಮನು ಅವನ ಮೂಲೆಗಳಿಂದ ವಜ್ರಾಯುಧವನ್ನು ಮಾಡುತ್ತಾನೆ. ಆ ವಜ್ರಾಯುಧವು ಖಂಡಿತವಾಗಿಯೂ ವೃತ್ರಾಸುರನನ್ನು ಸಾಯಿಸುತ್ತದೆ. ಏಕೆಂದರೆ ನಾನು ಅದಕ್ಕೆ ಶಕ್ತಿಯನ್ನು ಕೊಡುತ್ತೇನೆ. ನನ್ನ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ವೃತ್ರಾಸುರನು ಸತ್ತಾಗ ನೀನು ಮತ್ತೆ ಶಕ್ತಿಯನ್ನು, ಆಯುಧಗಳನ್ನು ಹಾಗೂ ಸೌಭಾಗ್ಯಗಳನ್ನು ಪಡೆಯುತ್ತೀಯ. ಹೀಗೆ ನಿನಗೆ ಎಲ್ಲಾ ಮಂಗಳವು ಉಂಟಾಗುತ್ತದೆ. ವೃತ್ರಾಸುರನಿಗೆ ಮೂರು ಲೋಕಗಳನ್ನು ನಾಶ ಮಾಡುವ ಶಕ್ತಿ ಇದ್ದರೂ ಹೆದರಬೇಡ. ನಿನ್ನನ್ನು ಅವನು ಮುಗಿಸುವುದಿಲ್ಲ. ಏಕೆಂದರೆ ಅವನು ನನ್ನ ಭಕ್ತನೇ. ನಿನ್ನ ಮೇಲೆ ಅವನಿಗೆ ಅಸೂಯೆ ಇರುವುದಿಲ್ಲ. ಈ ರೀತಿಯಲ್ಲಿ ಭಗವಂತನು ಹೇಳಿ ಮಾಯವಾಗುತ್ತಾನೆ. ಈಗ ವಿಷ್ಣುವಿನ ಆದೇಶದಂತೆ ದೇವತೆಗಳು ಅಥರ್ವ ಪುತ್ರನಾದ ದಧೀಚಿಯ ಬಳಿ ಹೋದರು. ಅವನ ದೇಹವನ್ನು ದೇವತೆಗಳು ಕೇಳಿದಾಗ ದಧೀಚಿಯು ದಯೆಯಿಂದ ಒಪ್ಪಿದನು. ಆದರೂ ಧರ್ಮೋಪದೇಶಗಳನ್ನು ಕೇಳಲು ನಗುತ್ತಾ ಹಾಸ್ಯವಾಗಿ ಹೀಗೆ ದಧೀಚಿ ಹೇಳುತ್ತಾನೆ, ಉನ್ನತರಾದ ದೇವತೆಗಳೇ, ಮರಣದ ಸಮಯದಲ್ಲಿ ತುಂಬಾ ತೀವ್ರವಾದ ತಡೆಯಲು ಸಾಧ್ಯವೇ ಇಲ್ಲದ ನೋವು ಪ್ರಜ್ಞೆಯನ್ನು ಜೀವಿಗಳ ದೇಹದಿಂದ ಬೇರೆ ಮಾಡುತ್ತದೆ, ಎತ್ತಿಬಿಡುತ್ತದೆ. ಆ ನೋವು ನಿಮಗೆ ಗೊತ್ತಿಲ್ಲವೇ? ಈ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಯು ತನ್ನ ದೇಹಕ್ಕೆ ತುಂಬಾ ಅಂಟಿಕೊಂಡಿರುತ್ತದೆ. ದೇಹವನ್ನು ಸದಾ ಕಾಪಾಡಲು ಎಲ್ಲಾ ವಿಧಗಳಲ್ಲಿ ಜೀವರಾಶಿಯು ರಕ್ಷಣೆಗಳನ್ನು ಕೊಡುತ್ತದೆ. ಜೀವಿಯ ಬಳಿ ಇರುವ ಎಲ್ಲಾ ವಸ್ತುಗಳನ್ನು, ಐಶ್ವರ್ಯಗಳನ್ನು ತನ್ನ ದೇಹದ ಪೋಷಣೆಗಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಆದ್ದರಿಂದ ಯಾರು ತಾನೇ ತನಗೆ ತುಂಬಾ ಪ್ರಿಯವಾದ ದೇಹವನ್ನು ನೀಡಲು ವಿಷ್ಣುವೇ ಕೇಳಿದರೂ ಒಪ್ಪುತ್ತಾನೆ? ಆಗ ದೇವತೆಗಳು ಹೇಳುತ್ತಾರೆ, ಓ ಬ್ರಾಹ್ಮಣನೇ, ನಿನ್ನಂತಹ ಪುಣ್ಯಾತ್ಮರು ಜನರ ಮೇಲೆ ತುಂಬಾ ಅನುಕಂಪವನ್ನು ಹಾಗೂ ದಯೆಯನ್ನು ತೋರುತ್ತಾರೆ. ನಿನ್ನಂತ ಅವರು ಬೇರೆಯವರ ಶ್ರೇಯಸ್ಸಿಗಾಗಿ ಏನನ್ನು ತಾನೇ ಕೊಡುವುದಿಲ್ಲ, ಏನಾದರೂ ಕೊಡುತ್ತಾರೆ, ದೇಹವನ್ನು ಕೂಡ ಕೊಟ್ಟು ಬಿಡುತ್ತಾರೆ. ಆಗ ದಧೀಚಿ ಹೇಳುತ್ತಾನೆ, ನನ್ನ ದೇಹವು ಖಂಡಿತವಾಗಿಯೂ ನನಗೆ ತುಂಬಾ ಪ್ರಿಯಕರ, ಆದರೂ ಇಂದೋ ನಾಳೆಯೋ ನಾಶವಾಗುವ ಈ ದೇಹವನ್ನು ಉನ್ನತ ಕಾರ್ಯಗಳಿಗೋಸ್ಕರ ನಾನು ನೀಡುತ್ತೇನೆ ಎಂದು ದಧೀಚಿಯು ತೀರ್ಮಾನಿಸಿ ಭಗವಂತನ ಚರಣ ಕಮಲಗಳ ಮೇಲೆ ತನ್ನ ಆತ್ಮವನ್ನಿಟ್ಟು ಭೌತಿಕ ಶರೀರವನ್ನು ತ್ಯಜಿಸುತ್ತಾನೆ. ನಂತರ ಆಗಲೇ ಭಗವಂತನು ಹೇಳಿದಂತೆ ವಿಶ್ವಕರ್ಮನು ದಧೀಚಿಯ ಮೂಲೆಗಳಿಂದ ವಜ್ರಾಯುಧವನ್ನು ಮಾಡುತ್ತಾನೆ. ದಧೀಚಿ ಮುನಿಯ ಶಕ್ತಿಯಿಂದ ತುಂಬಿ ಹೋದ ಆ ವಜ್ರಾಯುಧವನ್ನು, ಭಗವಂತನ ಶಕ್ತಿಯಿಂದ ತುಂಬಿದ ಆ ವಜ್ರಾಯುಧವನ್ನು ಇಂದ್ರದೇವನು ಸ್ಥಿರವಾಗಿ ಎತ್ತಿಕೊಂಡು ತನ್ನ ಐರಾವತ ಎಂಬುವ ಆನೆಯ ಮೇಲೆ ಕುಳಿತುಕೊಂಡು ದೇವತೆಗಳೊಡನೆ ವೃತ್ರಾಸುರನ ಬಳಿ ಹೋಗಲು ಸಿದ್ಧನಾಗುತ್ತಾನೆ. ನೋಡಲು ಅವನು ಅತಿ ಸುಂದರವಾಗಿ ಇದ್ದನು. ಸತ್ಯಯುಗದ ಅಂತ್ಯದಲ್ಲಿ, ತ್ರೇತಾಯುಗದ ಆದಿಯಲ್ಲಿ ದೇವತೆಗಳಿಗೆ ಹಾಗೂ ರಾಕ್ಷಸರಿಗೆ ಭಯಂಕರವಾದ ಯುದ್ಧವು ನರ್ಮದಾ ನದಿಯ ಸಮೀಪದಲ್ಲಿ ಪ್ರಾರಂಭವಾಯಿತು. ವೃತ್ರಾಸುರನು ರಾಕ್ಷಸನು, ಆದ್ದರಿಂದ ಎಲ್ಲಾ ರಾಕ್ಷಸರು ಅವನ ಪಕ್ಷವನ್ನು ವಹಿಸಿ ದೇವತೆಗಳನ್ನು ಸೋಲಿಸಲು ಬಂದರು. ಇಲ್ಲಿ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ವಿವರಿಸುತ್ತಾರೆ. ಈ ಯುದ್ಧವು ನಡೆದಿದ್ದು ಈ ಭಾರತ ಭೂಮಿಯಲ್ಲಿನ ನರ್ಮದಾ ನದಿಯ ಸಮೀಪದಲ್ಲಿ ಅಲ್ಲ, ಈ ಯುದ್ಧವು ವಾಸ್ತವವಾಗಿ ನಡೆದಿದ್ದು ಈ ಪ್ರಪಂಚದಲ್ಲಿ ಅಲ್ಲ, ಮೇಲಿನ ಲೋಕಗಳಲ್ಲಿ. ಆದರೆ ಏಕೆ ನರ್ಮದಾ ನದಿಯ ಸಮೀಪದಲ್ಲಿ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಎಂದು ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ, ಈ ಐದು ನದಿಗಳು ಗಂಗಾ, ಯಮುನಾ, ನರ್ಮದಾ, ಕಾವೇರಿ ಹಾಗೂ ಕೃಷ್ಣ ಸ್ವರ್ಗೀಯ ನದಿಗಳು, ಅಂದರೆ ಸ್ವರ್ಗಲೋಕದ ನದಿಗಳು. ಹೇಗೆ ಗಂಗಾ ನದಿ ಮೇಲಿನ ಸ್ವರ್ಗಲೋಕಗಳಲ್ಲಿ ಕೂಡ ಹರಿಯುತ್ತದೋ ಅದೇ ರೀತಿಯಲ್ಲಿ ನರ್ಮದಾ ನದಿ ಹಾಗೂ ಆಗಲೇ ಹೇಳಿದ ಇನ್ನೂ ಮೂರು ನದಿಗಳು ಸ್ವರ್ಗಲೋಕಗಳಲ್ಲಿ ಕೂಡ ಹರಿಯುತ್ತವೆ, ಯಮುನಾ, ಕಾವೇರಿ, ಕೃಷ್ಣ. ಅಲ್ಲಿಯೂ ಹರಿಯುತ್ತವೆ, ಇಲ್ಲಿಯೂ ಹರಿಯುತ್ತಿವೆ, ಒಂದೇ ನದಿ. ಆದರೆ ನೋಡಿ, ನಮ್ಮ ಕಣ್ಣುಗಳಿಗೆ ಕಾಣುವುದಿಲ್ಲ, ಆಧುನಿಕ ವಿಜ್ಞಾನಕ್ಕೆ ಇವುಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೆ ಇದು ಸತ್ಯ, ನಮ್ಮ ಕಣ್ಣುಗಳಿಗೆ ಇವುಗಳನ್ನು ನೋಡಲು ಶಕ್ತಿಯಿಲ್ಲ. ಭೌತಿಕ ಪ್ರಪಂಚದಲ್ಲಿನ ಅಥವಾ ಭೌತಿಕ ಸೃಷ್ಟಿಯ ಪ್ರಕೃತಿಯನ್ನೇ ನಮಗೆ ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ಹೀಗಾಗಿ ಇಂತಹ ಅನೇಕ ಬ್ರಹ್ಮಾಂಡಗಳ ಒಡೆಯನಾದ ದಿವ್ಯವಾದ ಆ ಭಗವಂತನನ್ನು ನಮ್ಮ ಇಂದ್ರಿಯಗಳಿಂದ ಅರಿಯಲು, ತಿಳಿಯಲು, ನೋಡಲು ಹೇಗೆ ಸಾಧ್ಯ? ಈಗ ದೇವತೆಗಳಿಗೆ ಹಾಗೂ ರಾಕ್ಷಸರಿಗೆ ನಡೆದ ಯುದ್ಧವು ಆ ಸ್ವರ್ಗಲೋಕಗಳಲ್ಲಿನ ನರ್ಮದಾ ನದಿಯ ಸಮೀಪದಲ್ಲಿ. ಈ ಯುದ್ಧವು ನಮ್ಮ ಚತುರ್ಯುಗದ ಸತ್ಯಯುಗದ ಅಂತ್ಯದಲ್ಲಿ ನಡೆದದ್ದಲ್ಲ. ನಾನು ನಿಮಗೆ ಮುಂಚೆಯೇ ಹೇಳಿದಂತೆ ಬ್ರಹ್ಮದೇವನ ಒಂದು ದಿನದಲ್ಲಿ 14 ಮನುಗಳು ಈ ಬ್ರಹ್ಮಾಂಡವನ್ನು ಆಳುತ್ತಾರೆ. ಈಗ ಆಳುತ್ತಿರುವ ಮನುವು 7ನೆಯ ಮನುವು. ಈ 7ನೆಯ ಮನುವು ವೈವಸ್ವತ ಮನುವು, ಅಂದರೆ ವಿವಸ್ವಾನ್ ಮಗನಾದ ಶ್ರಾದ್ದ ದೇವನು. ಶ್ರಾದ್ದ ದೇವನು ಆಳುತ್ತಿರುವ ಮನ್ವಂತರವು ಈ ಮನ್ವಂತರವು, ನೆನಪಿಟ್ಟುಕೊಳ್ಳಿ. ಈ ಶ್ರಾದ್ದ ದೇವನು ಯಾರು? ಹಿಂದಿನ ಜನ್ಮದಲ್ಲಿ ಸತ್ಯವ್ರತನಾಗಿರುತ್ತಾನೆ. ಈ ಭಕ್ತನಿಗಾಗಿಯೇ ಭಗವಂತನು ಮತ್ಸ್ಯಾವತಾರವನ್ನು ಎತ್ತಿದನು. ಇವುಗಳನ್ನೆಲ್ಲ ನಾವು ಮತ್ಸ್ಯಾವತಾರ ಉಪನ್ಯಾಸದಲ್ಲಿ ನೋಡಿದೆವು. ಈಗ ಈ ವೈವಸ್ವತ ಮನ್ವಂತರದಲ್ಲಿ ಮೊದಲನೆಯ ಚತುರ್ಯುಗದ ಸತ್ಯಯುಗದಲ್ಲಿ ಈ ಯುದ್ಧವು ನಡೆಯಿತು. ನಾವು ಇರುವ ಈ ಚತುರ್ಯುಗವು ಅಥವಾ ಮಹಾಯುಗವು 28ನೆಯದು. ಒಂದು ಮನ್ವಂತರ ಕಾಲದಲ್ಲಿ ಒಟ್ಟು 71 ಚತುರ್ಯುಗಗಳು ಇರುತ್ತವೆ. ಈಗಿನ ಚತುರ್ಯುಗವು 28ನೆಯದು. ವೃತ್ರಾಸುರನ ಯುದ್ಧವು ನಡೆದಿದ್ದು 1ನೇ ಚತುರ್ಯುಗದಲ್ಲಿ, ಈ ಚತುರ್ಯುಗದಲ್ಲಿ ಅಲ್ಲ. ಏಕೆಂದರೆ ಪ್ರಥಮೇ ಯುಗೇ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಈಗ ಎಲ್ಲರೂ ಯುದ್ಧದ ರಣರಂಗಕ್ಕೆ ಬಂದರು. ವೃತ್ರಾಸುರನು ಇಂದ್ರದೇವನನ್ನು ಕಂಡನು. ಇಂದ್ರನೊಡನೆ ರುದ್ರರು, ವಸುಗಳು, ಆದಿತ್ಯರು, ಅಶ್ವಿನಿ ಕುಮಾರರು, ಪಿತಾಗಳು, ವಹ್ನಿಗಳು, ಮರುತ್ತರು, ರಿಭುಗಳು, ಸಾಧ್ಯರು ಹಾಗೂ ವಿಶ್ವದೇವತೆಗಳನ್ನು ಕಂಡನು. ತನ್ನ ವಜ್ರಾಯುಧವನ್ನು ನೋಡಿದನು. ಇಂದ್ರನ ತೇಜಸ್ಸನ್ನು, ಪ್ರಕಾಶವನ್ನು ತಡೆಯಲು ರಾಕ್ಷಸರಿಗೆ ತುಂಬಾ ಕಷ್ಟವಾಯಿತು. ವೃತ್ರಾಸರನ ಕಡೆ ಇದ್ದ ರಾಕ್ಷಸರು ನಮುಚಿ, ಶಂಬರ, ಅನರ್ಭ, ದ್ವಿಮೂರ್ಧ, ಋಷಭ, ಅಸುರ, ಹಯಗ್ರೀವ, ಶಂಕುಶಿರ, ವಿಪ್ರಚಿತ್ತಿ, ಅಯೋಮುಖ, ಪುಲೋಮ, ವೃಷಪರ್ವ, ಪ್ರಹೇತಿ, ಹೇತಿ ಹಾಗೂ ಉತ್ಕಲ, ಇವರುಗಳಲ್ಲದೆ ಸಾವಿರಾರು ಅಸುರರು, ದೈತ್ಯರು, ಯಕ್ಷರು, ರಾಕ್ಷಸರು, ನರಭಕ್ಷಕರು ಮಾಲಿ ಹಾಗೂ ಸುಮಾಲಿಯ ನೇತೃತ್ವದಲ್ಲಿ ಯುದ್ಧ ಮಾಡಲು ಸಿದ್ಧರಾಗಿದ್ದರು. ಈಗ ಎರಡು ಸೈನ್ಯವು ಭಯಂಕರವಾದ ಗರ್ಜನೆಯನ್ನು ಮಾಡುತ್ತಾ ಸಿಂಹಗಳಂತೆ ಯುದ್ಧ ಮಾಡಲು ಪ್ರಾರಂಭಿಸಿತು. ಎಲ್ಲರೂ ಚಿನ್ನದ ಆಭರಣಾಲಂಕೃತರಾಗಿದ್ದರು. ರಾಕ್ಷಸರು ಎಲ್ಲಾ ದಿಕ್ಕುಗಳಿಂದ ದೇವತೆಗಳ ಮೇಲೆ ವಿಧ ವಿಧವಾದ ಆಯುಧಗಳನ್ನು ಬಿಟ್ಟರು, ಎಸೆದರು. ಆದರೂ ದೇವತೆಗಳು ಎಲ್ಲವನ್ನು ನಾಶ ಮಾಡಿದರು. ದೇವತೆಗಳು ಕೂಡ ಈಗ ವಿಧ ವಿಧವಾದ ಅಸ್ತ್ರಶಸ್ತ್ರಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸಿದರು. ಆದರೆ ಅವುಗಳನ್ನು ರಾಕ್ಷಸರು ಆಕಾಶದಲ್ಲಿಯೇ ಸಾವಿರಾರು ತುಂಡುಗಳಾಗಿ ಮಾಡಿ ಹಾಕಿದರು, ಪುಡಿ ಮಾಡಿದರು. ಈ ರೀತಿಯಲ್ಲಿ ಘೋರವಾಗಿ ನಡೆಯುತ್ತಾ ಇದ್ದವು. ಈಗ ರಾಕ್ಷಸರು ದೇವತೆಗಳ ಮೇಲೆ ಕಲ್ಲುಗಳು, ವೃಕ್ಷಗಳು, ಮರಗಳು ಹಾಗೂ ಪರ್ವತಗಳನ್ನೇ ಪ್ರಯೋಗಿಸಿದರು, ಬಾಣಗಳಾಗಿ ಬಿಟ್ಟರು. ಆದರೆ ಭಗವಂತನಾದ ಶ್ರೀ ಕೃಷ್ಣನ ಆಶ್ರಯವನ್ನು ಪಡೆದ ದೇವತೆಗಳು ಆಗಲೇ ರಾಕ್ಷಸರು ಆಕಾಶದಲ್ಲಿ ಆಯುಧಗಳನ್ನು ತುಂಡು ಮಾಡಿದ ಹಾಗೆ ದೇವತೆಗಳು ಕೂಡ ಈಗ ರಾಕ್ಷಸರು ಬಿಟ್ಟ ಪರ್ವತಗಳನ್ನೇ ಗಗನದಲ್ಲಿಯೇ ಪುಡಿ ಪುಡಿ ಮಾಡಿ ಹಾಕಿದರು. ಇದು ಅವರಿಗೆ ಇದ್ದ ಶಕ್ತಿ. ಇದನ್ನು ಕಂಡ ರಾಕ್ಷಸರಿಗೆ ಈಗ ಭಯವಾಯಿತು. ಏಕೆಂದರೆ ಅನೇಕ ಪರ್ವತಗಳನ್ನೇ ಪುಡಿ ಮಾಡಿ ಹಾಕಿದರು ದೇವತೆಗಳು. ಆಕಾಶದಲ್ಲೇ ಪುಡಿ ಮಾಡಿ ಹಾಕಿದರು. ದೇವತೆಗಳ ಈ ಒಂದು ಪರಾಕ್ರಮವನ್ನು ನೋಡಿ, ದೇವತೆಗಳ ಆಕ್ರಮಣವನ್ನು ನೋಡಿ ರಾಕ್ಷಸರು ಈಗ ರಣರಂಗವನ್ನು ಬಿಟ್ಟು ಹೇಡಿಗಳಂತೆ ಓಡಿ ಹೋಗಲು ಪ್ರಾರಂಭಿಸಿದರು. ರಾಕ್ಷಸರ ಎಲ್ಲಾ ಮುಖ್ಯ ನಾಯಕರು ಹೆದರಿ ಓಡಿ ಹೋಗುವುದನ್ನು ಕಂಡು ವೃತ್ರಾಸುರನು, ವೀರನು ನಸುನಗುತ್ತಾ ಹೀಗೆ ಹೇಳುತ್ತಾನೆ, ಹೇ ಪುಲೋಮ, ಹೇ ಮಯನೆ, ಅನರ್ವ ಹಾಗೂ ಶಂಬರನೆ, ನನ್ನ ಮಾತುಗಳನ್ನು ಕೇಳಿ, ಓಡಬೇಡಿ. ಎಲ್ಲಾ ಜೀವರಾಶಿಗಳು ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದ ನಂತರ ಸಾಯಲೇಬೇಕು. ಇದುವರೆಗೂ ಯಾರು ಈ ಭೌತಿಕ ಪ್ರಪಂಚದಲ್ಲಿ ಮರಣವನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕಂಡುಹಿಡಿಯಲಿಲ್ಲ, ಕಂಡುಹಿಡಿಯಲೂ ಸಾಧ್ಯವಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಮರಣವನ್ನು ತಪ್ಪಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಏಕೆ ರಣರಂಗದಲ್ಲಿ ಸತ್ತು ಸ್ವರ್ಗಲೋಕದ ಸುಖಗಳನ್ನು ಅನುಭವಿಸಬಾರದು? ಏಕೆ ರಣರಂಗದಲ್ಲಿ ಮರಣಿಸಿದ ಖ್ಯಾತಿಯನ್ನು ಪಡೆಯಬಾರದು? ಮಹತ್ವವಾದ ಮರಣಗಳಲ್ಲಿ ಎರಡು ವಿಧಗಳು. ಒಂದು, ಭಕ್ತಿಯೋಗದಿಂದ ಆ ದೇವೋತ್ತಮ ಪರಮ ಪುರುಷನನ್ನು ಸ್ಮರಿಸಿ ಪ್ರಾಣವನ್ನು ಬಿಡುವುದು. ಮತ್ತೊಂದು, ಎರಡನೆಯದು, ರಣರಂಗದಲ್ಲಿ ಹೆದರಿ ಓಡದೆ ಬೆನ್ನನ್ನು ತೋರಿಸದೆ ಮರಣಿಸುವುದು. ಈ ಎರಡು ಮರಣಗಳನ್ನು ಶಾಸ್ತ್ರಗಳಲ್ಲಿ ಮಹತ್ವವಾದದ್ದು ಎಂದು ಹೇಳಿದೆ. ಈ ಎರಡು ವಿಧವಾದ ಮರಣಗಳು ಒಬ್ಬನಿಗೆ ಅಪರೂಪವಾದದ್ದು. ಈ ರೀತಿಯಲ್ಲಿ ವೃತ್ರಾಸುರನು ಬೋಧನೆಗಳನ್ನು ಮಾಡುತ್ತಾನೆ ಓಡಿ ಹೋಗುತ್ತಿರುವ ರಾಕ್ಷಸರಿಗೆ. ಈಗ ನಮಗೆ ಒಂದು ಸಂದೇಹ ಬರಬಹುದು, ಇದೇನಪ್ಪ ಇದು, ವೃತ್ರಾಸುರನು ಒಬ್ಬ ರಾಕ್ಷಸನು, ಅವನು ಹೇಗೆ ಇಂತಹ ಉಪದೇಶಗಳನ್ನು ನೀಡುತ್ತಿದ್ದಾನೆ? ಈ ರೀತಿಯಲ್ಲಿ ನಮಗೆ ಖಂಡಿತವಾಗಿಯೂ ಪ್ರಶ್ನೆ ಹುಟ್ಟಬಹುದು. ವೃತ್ರಾಸುರನು ಸಾಮಾನ್ಯವಾದ ಆತ್ಮವಲ್ಲ, ಮಹಾತ್ಮ, ಭಗವಂತನ ಪರಮ ಭಕ್ತ. ನಮಗೆ ಆಶ್ಚರ್ಯವಾಗಬಹುದು, ಅವನು ಏಕೆ ಅಸುರನಾದನು ಹಾಗಾದರೆ ಎಂದು ಮತ್ತೊಂದು ಪ್ರಶ್ನೆ ಬರಬಹುದು. ಉಪದೇಶಗಳನ್ನು ಮಾಡಿದನು, ಏಕೆ, ಇವನೊಬ್ಬ ಭಕ್ತನು, ಇದು ಸರಿ. ಆದರೆ ಏಕೆ ಅವನು ಭಕ್ತನಾದರೆ ರಾಕ್ಷಸನಾದನು? ಇದು ಮತ್ತೊಂದು ಪ್ರಶ್ನೆ. ಮುಂದೆ ಹೋಗುತ್ತಾ ಹೋಗುತ್ತಾ ಈ ಪ್ರಶ್ನೆಗಳಿಗೆ ಎಲ್ಲ ನಮಗೆ ಉತ್ತರಗಳು ಸಿಗುತ್ತವೆ. ವೃತ್ರಾಸುರನ ಚರಿತ್ರೆಯು ತಿಳಿಯುತ್ತದೆ, ನೋಡೋಣ ಮುಂದಿನ ಭಾಗದಲ್ಲಿ ನೋಡೋಣ. ಹರೇ ಕೃಷ್ಣ.